ಆತ್ಮೀಯರೇ ನಮಸ್ಕಾರ, ನಾನ್ ಸಂಧ್ಯಾ ಪೈ. ಮಹಾಭಾರತ ಮನೋಹರ ಕಥಾ ಮಾಲಿಕೆಯ 47ನೆಯ ಕಥೆ, ದುರ್ಯೋಧನನ ಘೋಷಯಾತ್ರೆ. ಪಾಂಡವರು ದ್ವೈತ ಸರೋವರದ ಬಳಿಯಲ್ಲಿ ಹೆಚ್ಚು ಮನುಷ್ಯ ಸಂಸಾರವಿಲ್ಲದ ಸ್ಥಳವೊಂದರಲ್ಲಿ ಬಿಡಾರ ಹೋಗಿದ್ರು. ಅವರು ಅಲ್ಲಿರುವ ವಿಚಾರ ತಿಳಿದ ತಪಸ್ವಿಗಳು ಅವರಲ್ಲಿಗೆ ಬರ್ತಾ ಇದ್ರು. ಹೀಗೆ ಒಂದು ದಿನ ಒಬ್ಬ ಬ್ರಾಹ್ಮಣನನ್ನ ಅವರು ಆದರ ಪೂರ್ವಕವಾಗಿ ಸತ್ಕರಿಸಿದ್ರು. ಅವನು ಅವರ ದುಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ದುಃಖಿತನಾದ. ಇವರ ಕಷ್ಟದ ಸೇನಾ ಧೃತರಾಷ್ಟ್ರನಿಗೆ ತಿಳಿಸಬೇಕು ಅಂತ ಸ್ವಯಂ ಪ್ರೇರಣೆಯಿಂದ ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರನನ್ನು ಕಂಡು ತಾನು ಪಾಂಡವರನ್ನು ಭೇಟಿಯಾದ ಬಗ್ಗೆ, ಅವರ ದೀನಾವಸ್ಥೆಯ ಬಗ್ಗೆ ವಿವರಿಸಿದ. ಇದನ್ನು ಕೇಳಿದ ಧೃತರಾಷ್ಟ್ರನ ಅಂತರಾತ್ಮ ಅವನನ್ನು ಕಾಡೋಕೆ ಶುರುವಾಯಿತು. ಯಾಕೆಂದರೆ ಪರೋಕ್ಷವಾಗಿ ಆದರೂ ಸೈ ಅವನು ಕಪಟ ದ್ಯೂತವನ್ನು ಒಪ್ಪಿದ್ದ. ಆದುದರಿಂದ ಪಾಂಡವರು ಸರ್ವಸ್ವವನ್ನೂ ಕಳೆದುಕೊಳ್ಬೇಕಾಯಿತು. ವನವಾಸ ಬಂದಾಗಲೂ ಅವನು ರಾಜನಾಗಿ ಅದನ್ನು ತಡಿಬಹುದಿತ್ತು. ಆದರೆ ಪುತ್ರ ವ್ಯಾಮೋಹದಿಂದ ಅವನು ಬಾಯಿ ಮುಚ್ಚಿಕೊಂಡಿದ್ದ. ನಾರುಮುಡಿ ಉಟ್ಟು ಪಾಂಡವರು ವನವಾಸಕ್ಕೆ ಹೊರಟಾಗ್ಲೂ ಅವನು ತಡಿಲಿಲ್ಲ. ಇದು ಸರಿಯಲ್ಲ, ಮಹಾಪರಾಧ ಅಂತ ಅವನಿಗೆ ಗೊತ್ತಿತ್ತು. ಈಗ ಅವನ ಅಂತರಾತ್ಮ ಅವನನ್ನು ಕಾಡೋಕೆ ಶುರು ಮಾಡಿತು. ಅವನ ದುಃಖದಿಂದ ಅಯ್ಯೋ, ಸತ್ಯನಿಷ್ಠನಾದ, ಅಂತಃಶುದ್ಧಿ ಬಹಿಶುದ್ಧಿಗಳುಳ್ಳ ಧರ್ಮಾತ್ಮನಾದ ಯುಧಿಷ್ಠಿರನ ಮಾತಿಗೆ ತಲೆಬಾಗಿ ಅವನ ತಮ್ಮಂದಿರು ವನವಾಸಿಗಳಾದರು. ಆದರೆ ಅವರ ಮನಸ್ಸು ತಮಗಾದ ಅನ್ಯಾಯದ ವಿರುದ್ಧ ಕೋಪದಿಂದ ಕುದಿತಾ ಇರಬಹುದು. ಮುಂದೆ ವನವಾಸ ಮುಗಿದ ನಂತರ ಅವರು ವಾಪಸ್ ಬರ್ತಾರೆ, ಸೇಡು ತೀರಿಸ್ಕೊಳ್ತಾರೆ. ಇದೆಲ್ಲ ವಿಧಿವಿಲಾಸವೇ ಅಥವಾ ನಾನು ಮಾಡಿದ ಸ್ವಯಂಕೃತ ಅಪರಾಧವೇ ಅಂತ ವಿಲಪಿಸಿದ. ಬ್ರಾಹ್ಮಣ ಧೃತರಾಷ್ಟ್ರನಿಗೆ ಹೇಳಿದ ವಿಷಯಗಳನ್ನು ಮರೆಯಲ್ಲಿ ನಿಂತು ಕೇಳಿದ ಶಕುನಿ ದುರ್ಯೋಧನ ಕರ್ಣರು ಕುಳಿತಿದ್ದ ಕಡೆ ಧಾವಿಸಿ ತಾನು ಕೇಳಿದ ವಿಷಯವನ್ನು ತಿಳಿಸಿದ. ಅರ್ಜುನ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಿ ಅತಿ ಅಪರೂಪದ ಶಕ್ತಿಶಾಲಿ ಆಯುಧಗಳನ್ನು ತಡೆದು ಬಂದದ್ದು, ದೇವೇಂದ್ರನ ಸಖ್ಯ ಗಳಿಸಿದ್ದು, ದೇವೇಂದ್ರನೊಂದಿಗೆ ಸ್ವರ್ಗವಾಸ ನೀಡಿದ್ರು, ತಿರಸ್ಕರಿಸಿ ಅನುಜರನ್ನ ಮರಳಿ ಸೇರಿಕೊಂಡದ್ದು, ಹಾಗೆ ದ್ವೈತವನದಲ್ಲಿ ಪಾಂಡವರ ಕಷ್ಟಕರ ಜೀವನ ಇತ್ಯಾದಿಗಳನ್ನು ವಿವರಿಸಿದ. ದುರ್ಯೋಧನಿಗೆ ಒಂದು ಕಡೆ ಅಸೂಯೆ ಭಯ, ಮತ್ತೊಂದು ಕಡೆ ಪಾಂಡವರ ಸ್ಥಿತಿ ಕಣ್ಣಾರೆ ನೋಡುವ ಕೆಟ್ಟ ಇಚ್ಛೆ ಉಂಟಾದವು. ಇದಕ್ಕೆ ಸರಿಯಾಗಿ ಶಕುನಿ ಕರ್ಣರು, ರಾಜ ನಿನ್ನ ಯೋಜನೆ ಸರಿಯಾಗಿದೆ, ಶತ್ರುಗಳು ಕಷ್ಟದಲ್ಲಿರುವಾಗ ನೋಡೋ ಸುಖನೇ ಬೇರೆ, ನಾರು ಬಟ್ಟೆಯನ್ನು ಉಟ್ಟ ಕಂದ ಮೂಲಗಳಿಂದ ಜೀವ ಹಿಡಿದುಕೊಂಡಿರೋ ಪಾಂಡವರನ್ನ ನೋಡೋಣ, ಹೋಗೋಣ ಅಂತಂದ. ಇಲ್ಲಿ ನೋಡಿ, ಇಲ್ಲೂ ಕೂಡ ಒಂದು ಥರದ ಸ್ಯಾಡಿಸಮ್ ಅಂತ ಹೇಳ್ತೀವಿ ನಾವೇ, ವಿಕೃತ ಮನೋಭಾವ. ನಮ್ಮ ಪತ್ನಿಯರು ದಿವ್ಯಾಭರಣಗಳನ್ನು ಧರಿಸಿ ಪೀತಾಂಬರಗಳನ್ನು ಉಟ್ಟು ನಮ್ಮೊಂದಿಗೆ ಬರಲಿ, ಅಟ್ಟಹಾಸದಿಂದ ಸಕಲ ವೈಭವಗಳೊಂದಿಗೆ ಪಾಂಡವರಿಲ್ಲದ್ದೇಗೆ ಹೋಗೋಣ. ನಿನ್ನ ತಂದೆ ಇದಕ್ಕೆ ಅನುಮತಿ ಕೊಡಲ್ಲ. ಆದರೆ ಅದಕ್ಕೂ ಒಂದು ಉಪಾಯ ಇದೆ. ದ್ವೈತವನದಲ್ಲಿ ನಮ್ಮ ಗೊಲ್ಲರ ಹಳ್ಳಿಗಳಿವೆ. ರಾಜ ಆವಾಗಿಂದ ಆವಾಗ ಅವುಗಳನ್ನು ನೋಡಿ ಪರಿಶೀಲಿಸುವುದಿದೆ. ಆ ನೆವದಿಂದ ನಾವು ಅನುಮತಿ ಕೇಳಿದರೆ ರಾಜ ಧೃತರಾಷ್ಟ್ರ ಒಪ್ಪಿಗೆ ನೀಡ್ತಾನೆ. ನಮಗೆ ಪಾಂಡುಪುತ್ರರನ್ನು ನೋಡುವ ಇಚ್ಛೆಯೇ ಇಲ್ಲ ಎಂದರಾಯಿತು ಅಂತ ಹೇಳಿದರು. ದುರ್ಯೋಧನಿಗೆ ಇದಿಗೂ ಒಪ್ಪಿಗೆ ಆಯಿತು. ಹೀಗೆ ಕುತಂತ್ರದ ಒಪ್ಪಿಗೆಯೊಂದಿಗೆ ಕೌರವರು ದ್ವೈತವನಕ್ಕೆ ಹೋದರು. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಕೆಲವು ಮಂದಿ ಸಹೋದರರು, ಅವರ ಪತ್ನಿಯರು, ಅವರ ಜೊತೆಯಲ್ಲಿ 1000 ಸಂಖ್ಯೆಯ ದಾಸಿಯರು ಹೊರಟರು. ಮತ್ತೆ ಅವರ ರಕ್ಷಕ ಭಟರು, ಗುಡಾರಗಳನ್ನು ಹೊತ್ತ ಎತ್ತಿನ ಬಂಡಿಗಳು, ಬಾಣಸಿಗರು, ಆಹಾರ ಪದಾರ್ಥಗಳು, ಅಡಿಗೆ ಸಾಮಗ್ರಿಗಳು, ಹೀಗೆ ಒಂದೇ ಎರಡೇ 1000 ಸಂಖ್ಯೆಯಲ್ಲಿ ಸಾಗರದೋಪಾದಿಯಲ್ಲಿ ಹೊರಟು, ಹೀಗೆ ಹೊರಟವರು ನೇರವಾಗಿ ದ್ವೈತವನಕ್ಕೆ 2 ಕ್ರೋಶ ದೂರ ಇರುವ ಒಂದು ಕಡೆ ಬಿಡಾರ ಹಾಕಿದರು. ಸೇವಕರು ಮಹಾವೃಕ್ಷಗಳಿಂದ ಕೂಡಿದ ನಯನ ಮನೋಹರ ಪ್ರದೇಶಗಳಲ್ಲಿ ಗುಡಾರ ಹಾಕಿದರು. ಇವರು ವಾಸ್ತವ್ಯ ಹೂಡಿದ ಸ್ಥಳ ಗೊಲ್ಲರ ಹಳ್ಳಿಗಳಿಗೆ ತುಂಬ ಹತ್ತಿರ ಇತ್ತು. ದುರ್ಯೋಧನ ಆ ಗೊಲ್ಲರ ಹಸುಗಳಿಗೆ ರಾಜಮುದ್ರೆ ಹಾಕಿಸಿದ ಮತ್ತು ಇಂದಿನಿಂದ ಇವುಗಳು ರಾಜನ ಸೊತ್ತು, ಅನುಮತಿ ಇಲ್ಲದೆ ಇವುಗಳ ಉತ್ಪನ್ನಗಳನ್ನು ಯಾರೂ ಉಪಯೋಗಿಸಬಾರದು ಅಂತ ಆಜ್ಞೆ ಮಾಡಿದ. ಅಂದರೆ ಇದರಿಂದ ಅಗತ್ಯ ಬಿದ್ದರೆ ಪಾಂಡವರು ಈ ಹಸುಗಳ ಹಾಲು ಮೊಸರು ಇತ್ಯಾದಿಗಳನ್ನು ಉಪಯೋಗಿಸಬಾರದು ಎಂಬ ಹಿನ್ನೆಲೆಯಿಂದ ಮಾಡಿದ ಹುನ್ನಾರ ಇದು. ಅನಂತರ ದುರ್ಯೋಧನ ಬೇಟೆಯ ನೆವದಿಂದ ತನ್ನೆಲ್ಲ ಸಹೋದರ ಕರ್ಣ ಶಕುನಿಯರೊಂದಿಗೆ ಹೊರಟ, ದ್ವೈತ ಸರೋವರದ ಸಮೀಪಕ್ಕೆ ಬಂದು ಮುಟ್ಟಿದ. ಆ ಸಮಯಕ್ಕೆ ಸರಿಯಾಗಿ ಯುಧಿಷ್ಠರ ದ್ವೈತ ಸರೋವರದ ಪಕ್ಕದಲ್ಲಿ ಸಾದಸ್ಯ ಎಂಬ ಒಂದು ದಿನದ ಯಜ್ಞ ಮಾಡಲಿಕ್ಕೆ ಉಪಕ್ರಮಿಸಿದ್ದ, ಶುರು ಮಾಡಿದ್ದ. ದುರ್ಯೋಧನ ಸರೋವರದ ಸಮೀಪಕ್ಕೆ ಬರ್ತಾ ತನ್ನ ಸೇವಕರಿಗೆ ಅದರ ಸುತ್ತಮುತ್ತ ಕ್ರೀಡಾಸ್ಥಳ ಹಾಗೂ ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡುವಂತೆ ಆಜ್ಞಾಪಿಸಿದ. ರಾಜಭಟರು ಅವನ ಆಜ್ಞೆಯಂತೆ ಸಾಮಗ್ರಿಗಳೊಂದಿಗೆ ಸರೋವರದ ಮಹಾದ್ವಾರದ ಹತ್ರ ಬಂದರು. ಹಾಗೆ ಬಂದವರನ್ನ ಅಲ್ಲಿ ಆಯುಧ ಪಾಣಿಗಳಾಗಿ ಕಾವಲು ಕಾಯ್ತಾ ಇದ್ದ ಗಂಧರ್ವರು ತಡೆದ್ರು. ದುರ್ಯೋಧನ ಸೇವಕರು ಅಲ್ಲಿಗೆ ಬರುವ ಸ್ವಲ್ಪ ಮುಂಚೆ ಗಂಧರ್ವ ರಾಜನಾದ ಚಿತ್ರಸೇನ ಎಂಬುವನು ತನ್ನ ಪರಿವಾರದೊಂದಿಗೆ ಅಲ್ಲಿಗೆ ಬಂದಿದ್ದ. ದುರ್ಯೋಧನನ ಭಟರು ವಾಪಸ್ ಹೋಗಿ ತಮ್ಮ ಒಡೆಯನಿಗೆ ನಡೆದ ವಿಷಯ ತಿಳಿಸಿದ್ರು. ದುರ್ಯೋಧನನಿಗೆ ಮಹಾ ಕೋಪ ಬಂತು. ಅವನು ಸೈನಿಕರಿಗೆ ಗಂಧರ್ವ ರಾಜ ಮತ್ತವನ ಪರಿವಾರವನ್ನ ದ್ವೈತ ಸರೋವರದಿಂದ ಹೊಡೆದು ಓಡಿಸಿ ಅಂತಂದ. ಅವರು ಗಂಧರ್ವ ಭಟರನ್ನ ಕುರಿತು ಧೃತರಾಷ್ಟ್ರ ಪುತ್ರನು ಮಹಾಬಲಶಾಲಿಯೂ ಪರಾಕ್ರಮಿಯೂ ಆದ ಮಹಾರಾಜ ದುರ್ಯೋಧನನು ತನ್ನ ಪರಿವಾರದೊಂದಿಗೆ ವಿಹಾರಕ್ಕಾಗಿ ಬಂದಿದ್ದಾನೆ, ನೀವು ಕೂಡಲೇ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತಂದ್ರು. ಇದನ್ನು ಕೇಳಿದ ಗಂಧರ್ವ ಭಟ್ರು ನಕ್ರು, ಮೂರ್ಖ ರಾಜ, ಅವನ ಮೂರ್ಖ ಸೇವಕರೇ, ನಮಗೂ ಮನುಷ್ಯ ಮಾತ್ರರಾದರೂ ನಿಮಗೂ ಸಮನೇನು? ಪರಾಕ್ರಮ ವೀರ್ಯ ಶೌರ್ಯದಲ್ಲಿ ಗಂಧರ್ವರು ಮನುಷ್ಯರಿಗಿಂತ ಸಾವಿರ ಪಾಲು ಉತ್ತಮರು. ನಿಮ್ಮ ರಾಜನಿಗೆ ಇಲ್ಲಿಂದ ಹೊರಟು ಹೋಗ್ಲಿಕ್ಕೆ ಹೇಳಿ, ಇಲ್ಲಿದ್ರೆ ಪರಿಣಾಮ ಎದುರಿಸಿ ಅಂತಂದ್ರು. ಈ ಮಾತುಗಳನ್ನು ಕೇಳಿದ ದುರ್ಯೋಧನ ಕೋಪದಿಂದ ಕೆಂಡಾಮಂಡಲವಾದ, ಈ ಭೂಮಿ ನನ್ನದು, ಸಾಕ್ಷಾತ್ ದೇವೇಂದ್ರನೇ ಬಂದರು, ನನ್ನ ಅನುಶಾಸನಕ್ಕೆ ವಿರುದ್ಧವಾಗಿ ಅವನು ಇಲ್ಲಿ ಕಾಲಿಡೋಕ್ಕೂ ಸಾಧ್ಯ ಇಲ್ಲ, ನೀವು ಅವರನ್ನು ದಂಡಿಸಿ ಜಾಗವನ್ನು ತೆರವು ಮಾಡಿಬಿಡಿ ಅಂದುಬಿಟ್ಟ. ಗಂಧರ್ವರಿಗೂ ಈ ದುರ್ಯೋಧನನ ಭಟರು ಸುಲಭದಲ್ಲಿ ಮಾತು ಕೇಳುವರಲ್ಲ ಅಂತ ಗೊತ್ತಾಗಿ ಹೋಗಿತ್ತು. ಆದುದರಿಂದ ಅವರು ಇವರನ್ನು ಎದುರಿಸಲು ಸಜ್ಜಾಗೇ ನಿಂತಿದ್ರು. ಇವರು ಶಸ್ತ್ರಾಸ್ತ್ರಧಾರಿಗಳಾಗಿ ಬರ್ತಾ ಇರೋ ಹಾಗೆ ತಂಡೋಪತಂಡವಾಗಿ ಅವರ ಮೇಲೆ ಬಿದ್ದರು. ಕೌರವ ಸೇನೆ ಈ ಆಘಾತವನ್ನು ತಡೆಯಲಿಕ್ಕಾಗದೆ ತತ್ತರಿಸಿ ದಿಕ್ಕಾಪಾಲಾಗಿ ಓಡಿಹೋಯಿತು. ಕರ್ಣ ಇವರನ್ನು ಎದುರಿಸಿ ನಿಂತು ಬಾಣಗಳ ಸುರಿಮಳೆ ಸುರಿಸಿದ. ಆದರೂ ಗಂಧರ್ವರಾಜನ ಆಜ್ಞಾಧಾರಕರಾದ ಸೈನಿಕರು ತಂಡೋಪತಂಡವಾಗಿ ಮಹಾವೇಗದಿಂದ ಭೂಮಿಗೆ ಬಂದು ಹೋರಾಡಿದರು. ಕೌರವ ಸೈನ್ಯ ಸೋತು ಹಿಮ್ಮೆಟ್ಟಿತು. ರಕ್ತಹೀನ ಶಸ್ತ್ರಹೀನನಾಗಿ ಭೂಮಿಗೆ ಬಿದ್ದ ದುರ್ಯೋಧನನನ್ನ ಚಿತ್ರಸೇನ ಅಂದರೆ ಗಂಧರ್ವ ಸೆರೆ ಹಿಡ್ದ. ಕೌರವನ ಪರಾಜಿತ ಸೈನಿಕರು ಅಲ್ಲಿಂದ ಅಷ್ಟು ದೂರದಲ್ಲಿದ್ದ ಪಾಂಡವರ ಆಶ್ರಮಕ್ಕೆ ಓಡಿ ಹೋಗಿ ಭಯ ದುಃಖಗಳಿಂದ ನಡುತ್ತಾ ನಡೆದ ವಿಷಯವನ್ನು ತಿಳಿಸಿದ್ರು. ಮಹಾರಾಜ, ದುರ್ಯೋಧನ ಮತ್ತವರ ತಮ್ಮಂದಿರು ಮಾತ್ರವಲ್ಲ, ಅಂತಃಪುರದ ಸ್ತ್ರೀಯರನ್ನು ಸೆರೆ ಹಿಡಿಯಲಾಗಿದೆ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಅಂಗಲಾಚಿ ಬೇಡಿದರು. ಅವರ ಮಾತು ಕೇಳಿದ ಭೀಮಸೇನ ಬಿದ್ದು ಬಿದ್ದು ನಕ್ಕ, ಗಹಗಹಿಸಿ ನಕ್ಕ. ಅಧರ್ಮಿಯಾದ ದುರಾತ್ಮನಾದ ದುರ್ಯೋಧನ ಮತ್ತವನ ಬಳಗ ನಮ್ಮನ್ನು ಕಪಟ ದ್ಯೂತದಲ್ಲಿ ಗೆದ್ದು ದೇಶಭ್ರಷ್ಟರನ್ನಾಗಿ ಮಾಡಿದರು. ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಎಳೆದಾಡಿ ಪಾಪ ಕರ್ಮಗಳ ಫಲ ಅನುಭವಿಸ್ತಾ ಇದ್ದಾರೆ. ರಾಜ್ಯ ಕೋಶಗಳನ್ನು ಕಳ್ಕೊಂಡು ಮಳೆ ಗಾಳಿ ಬಿಸಿಲಿಗೆ ಸಿಕ್ಕಿ ನೊಂದ ನಮ್ಮನ್ನ ತಮಾಷೆ ಮಾಡಲಿಕ್ಕೆ, ಕುಚೋದ್ಯ ಮಾಡಲಿಕ್ಕೆ ಬಂದ ಅವರಿಗೆ ತಕ್ಕ ಶಾಸ್ತಿ ಗಂಧರ್ವರಿಂದಾಗಿದೆ, ಒಳ್ಳೆದಾಯಿತು ಅಂತಂದ. ಅವನ ಕಠಿಣ ವಾಕ್ಯಗಳನ್ನು ಕೇಳಿದ ಯುಧಿಷ್ಠಿರ ಶಾಂತಿಯಿಂದ, ಮಗು ಭೀಮಸೇನ, ಜ್ಞಾತಿಗಳಲ್ಲಿ ಮತಭೇದಗಳು ಸಾಮಾನ್ಯ, ಹಾಗಂತ ಹೊರಗಿನವರು ನಮ್ಮ ಕುಲದವರನ್ನು ಅಪಮಾನಗೊಳಿಸಲು ಪ್ರಯತ್ನಿಸಿದಾಗ ಸತ್ಪುರುಷರು ಅದನ್ನು ಸಹಿಸಬಾರ್ದು. ನಮ್ಮ ಮನೆಯ ಸ್ತ್ರೀಯರನ್ನು ಪರಕೀಯರು ಸೆಳ್ಕೊಂಡು ಹೋಗೋದು ನಮ್ಮ ವಂಶದ ಕೀರ್ತಿಗೆ ಕಳಂಕ ತಂದಿದೆ. ಅಷ್ಟೇ ಅಲ್ಲ, ಕಷ್ಟದಲ್ಲಿ ಸಿಲುಕಿಕೊಂಡಿರುವ ಕೌರವರ ವಿಷಯದಲ್ಲಿ ನಾವು ಈಗ ಮುಖ ತಿರುಗಿಸೋದು ಧರ್ಮಸಮ್ಮತ ಅಲ್ಲ ಅಂತಂದ. ಮತ್ತೆ ಭೀಮಸೇನ, ನಿನ್ನ ಪರಮ ಶತ್ರುವಾದ ದುರ್ಯೋಧನನನ್ನ ನಿನ್ನ ಬಾಹುಬಲದಿಂದ ಬಿಡುಗಡೆಗೊಳಿಸಿದ್ರೆ ನಿನಗಾಗುವ ಸಂತೋಷ ಎಷ್ಟು ಅಂತ ಊಹಿಸು. ಅಂದ್ರೆ ನೀನು ಗಂಧರ್ವನಿಂದ ದುರ್ಯೋಧನನ್ನ ಬಿಡುಗಡೆಗೊಳಿಸಿದ್ರೆ ನಿಂಗೆ ಎಷ್ಟು ಖುಷಿ ಆಗ್ತದೆ ಆಲೋಚನೆ ಮಾಡು. ಅರ್ಜುನ, ನೀನು ಹಾಗೂ ಭೀಮಸೇನ ಈಗಲೇ ಹೋಗಿ ಕೌರವರನ್ನ ಗಂಧರ್ವರಿಂದ ಬಿಡುಗಡೆಗೊಳಿಸಿ, ಇದು ಕ್ಷತ್ರಿಯ ಧರ್ಮ ಅಂತಂದ. ಅರ್ಜುನ ಎದ್ದು ನಿಂತು, ಅಣ್ಣ, ನಿನ್ನ ಆಜ್ಞೆಯನ್ನು ತಲೆಯ ಮೇಲಿಟ್ಟು ಸದಾ ಪಾಲಿಸಿದವರು ನಾವು. ಈಗಲೂ ನೀನು ನಮ್ಮ ರಾಜ. ನೀನು ಹೇಳದಂತೆ ಗಂಧರ್ವ ಒಳ್ಳೆ ಮಾತಿನಲ್ಲಿ ಕೌರವರನ್ನು ಬಿಡುಗಡೆ ಮಾಡಿದ್ರೆ ಸೈ, ಇಲ್ದಿದ್ರೆ ಅವನನ್ನು ನಾಶ ಮಾಡಿಯಾದರೂ ಕೌರವನನ್ನು ಮುಕ್ತಗೊಳಿಸ್ತೇನೆ ಅಂದು ಹೇಳಿ ಆಶ್ವಾಸನೆ ನೀಡಿದ. ಪಾಂಡವರು ತಮ್ಮ ದಿವ್ಯಾಸ್ತ್ರಗಳನ್ನು ಎತ್ಕೊಂಡು ದಿವ್ಯ ಕವಚಗಳನ್ನು ಧರಿಸ್ಕೊಂಡು ದಿವ್ಯ ರಥಗಳನ್ನೇರಿ ಗಂಧರ್ವರು ಕೌರವರನ್ನು ಸೆರೆ ಇಟ್ಟ ಕಡೆ ಪ್ರಯಾಣ ಮಾಡ್ತಾ ಇದ್ದುದನ್ನು ನೋಡಿ ಕೌರವ ಸೈನಿಕರು ಜಯ ಜಯಕಾರ ಮಾಡಿದರಂತೆ. ಅವರಿಗೆ ತಮ್ಮ ರಾಜನ ಬಿಡುಗಡೆ ಈಗ ನಿಶ್ಚಿತ ಅಂತ ಹೇಳಿ ಮನವರಿಕೆಯಾಯಿತು. ಇಲ್ಲಿಗೆ ಈ ಕಥೆ ಮುಗಿತು. ಕಷ್ಟದಲ್ಲಿರೋರಿಗೆ ವೈರಿಗಳಾದರೂ ಸೈ ನಾವು ಸಹಾಯ ಮಾಡಬೇಕು ಅನ್ನೋದಿದು ನೀತಿ. ಬಹಳ ಚಂದದ ಕತೆ. ಮಹಾಭಾರತದ ಪ್ರತಿಯೊಂದು ಕಥೆಯೂ ಕೂಡ ಒಂದು ಅನರ್ಘ್ಯ ರತ್ನ. ಇರಲಿ, ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿ ತನಕ ದೇವರು ನಮ್ಮೆಲ್ಲರನ್ನೂ ರಕ್ಷಿಸಲಿ. ಜೈ ಹಿಂದ್.